அங்கரைத்தம் அஜடம் யூலம் சுதா ஆனந்த தீர்த்தமத்லம் விஜய தாபத்ரயாபகம் நித்யா சித்தாந்த துத்வாந்த வித்வம்ச விசக்ஷணா தேதிஸ்தாக்கதனி பாசிதாம் நோகுதம்பரே அத்திகல்பிதல்போயம் பிரத்யத்தி ரகேசரி வியாசதீர்த்த குரு பூயாத் அஸ்நிஷ்டா திருஷ்ணையே தபோ வித்யாவிரத்தியாதி சுத்மோகாகரானம் வாஜராஜ குரு நுந்தி ஐக்கியபதாஷ்ரியான் பூஜ்ய ராகவேந்திராய சக்திசமர்பாயத பரதாங்க புருஷாய நமதாம் காமதேனவே துர்வாதி துவாந்தரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமஸ்தம் செய்யாளவே ஆபாதமணி பயந்தம் குருநாமாப்பம் ஸ்மரேத் தேன விக்னாஹ பிரஷ்யந்தி சிந்தித மனோரதாஹ ஹரி ஓம் ஸ்ரீ குருப்யோ நமஹ. ನಾವು ಭಗವದ್ಗೀತೆ ಶ್ರೀಮದ್ ಭಾಗವತದಲ್ಲಿ ಮೂರನೇ ತೃತೀಯ ಸ್ಕಂದದಲ್ಲಿ 29ನೇ ಅಧ್ಯಾಯ ಕಪಿಲ ಗೀತೆಯಲ್ಲಿ ಅದನ್ನು ನೋಡ್ತಾ ಬಂದಿದ್ದೀವಿ. ಈಗ ಲಾಸ್ಟ್ ಕ್ಲಾಸ್ನಲ್ಲಿ ಈ 25ನೇ ಶ್ಲೋಕವನ್ನು ನೋಡಿದ್ದೀವಿ, ಅದನ್ನೀಗ ಕಂಟಿನ್ಯೂ ಮಾಡೋಣ. ಅಲ್ಲಿ ನಾವು ನೋಡಿದ್ದು ಸೋಪ್ಯೇತಯ ತರಮಯ ಮನಸೋ ನಿವೃತ್ತಿಯ ತಸ್ಮಿನ್ ಮಹಿಂನ ವಸಿತ ಸುಖ ದುಃಖ ಬಾಹ್ಯೇ ಹೇತುತ್ವ ಯಸತಿ ಕತ್ತರಿ ದುಃಖಯೋರ್ನ ಸ್ವಾತ್ಮನ್ ವಿಧತ್ತ ಉಪಲಬ್ಧ ಪರಾತ್ಮಕಾಷ್ಟ ಅನ್ನುವುದು. ಇಲ್ಲಿ ಆ ಜೀವನ್ಮುಕ್ತ ಅಪರೋಕ್ಷ ಜ್ಞಾನಿ ಅವನ ಸ್ಥಿತಿ ಹೇಗಿರುತ್ತೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಹೇಗೆ ಆ ಅಪರೋಕ್ಷ ಜ್ಞಾನಿ ಆದವನು ಹೇಗಿರ್ತಾನೆ ಅಂದ್ರೆ, ಸಹ ಅಪಿ ಆ ಅಪರೋಕ್ಷ ಜ್ಞಾನಿ ಆದವನು ಕೂಡ ಪರಮಾತ್ಮನನ್ನು ತನ್ನ ಜ್ಞಾನಚಕ್ಷುಸಿಂದ ಒಳಗಿರುವ ಪರಮಾತ್ಮನನ್ನು ಬಿಂಬರೂಪಿಯನ್ನು ಕಂಡಿದ್ದಾನೆ. ಆ ಪರಮಾತ್ಮನನ್ನು ನೋಡಿದವನಾದ್ದರಿಂದ ಏತೆಯ ಮನಸಃ ನಿವೃತ್ತಿಯ ಅಂತ ಹೇಳಿ, ಅಂದ್ರೆ ಮೇಲೆ ಹೇಳಿದಂತಹ ಜಡ ಶರೀರ ಅಭಿಮಾನ ತ್ಯಾಗ, ಮುಂಚಿನ ಶ್ಲೋಕದಲ್ಲಿ ಹೇಳಿದಂತೆ ತಾನು ಸ್ವರೂಪ ದೇಹನಾಗಿದ್ದೀನಿ ಜಡದೇಹನಲ್ಲ ಅನ್ನುವ ಜ್ಞಾನ ಬಂದು ಇರುವ ಕಾರಣದಿಂದ ಅವನು ಜಡ ಶರೀರದ ಮೇಲೆ ಅಭಿಮಾನವನ್ನು ಬಿಟ್ಟವನಾಗಿರ್ತಾನೆ. ಅಂತಹ ಜ್ಞಾನಿಗೆ ಅವನು ತಸ್ಮಿನ್ ಸುಖ ದುಃಖ ಬಾಹ್ಯೇ ಅಂದ್ರೆ ಆ ತಸ್ಮಿನ್ ಮಹಿಮ್ನಿ ಅವಸಿತ ಸುಖ ದುಃಖ ಬಾಹ್ಯ ಅಂತೇಳಿ, ಸುಖ ದುಃಖ ಬಾಹ್ಯ ಅಂದ್ರೆ ಸುಖ ದುಃಖಗಳಿಲ್ಲ ಸುಖ ಬರಬೇಕಲ್ಲವಾ, ಸುಖ ದುಃಖಗಳಿಲ್ಲದೆ ಇರುವ ಅಂತ ಅಂದ್ರೆ ಏನು ಅಂದ್ರೆ ಪ್ರಾಕೃತವಾದ ಸುಖ ದುಃಖಗಳು. ಯಾಕಂದ್ರೆ ಪ್ರಾಕೃತವಾದ ಸುಖ ದುಃಖಗಳು ಅವು ಶಾಶ್ವತವಲ್ಲ, ಅವು ಬಂದು ಹೋಗಿ ಇರುತ್ತೆ. ಆದ್ದರಿಂದ ಅವನು ಪ್ರಾಕೃತವಾದ ಸುಖ ಮತ್ತು ದುಃಖವಿಲ್ಲದೆ ಸುಖ ದುಃಖ ಬಾಹ್ಯ ಅಂದ್ರೆ ಆ ಪ್ರಾಕೃತ ಸುಖ ದುಃಖಗಳು ಇಲ್ಲದವನಾಗಿ ತಸ್ಮಿನ್ ಹಿಂದೆ ಹೇಳಿದ ರೀತಿಯಲ್ಲಿ ಮಹಿಮ್ನಿ ಸ್ವರೂಪ ಜ್ಞಾನ ಆನಂದಗಳಿಂದ ಅವಸಿತ ಅದೇ ಕೊನೆಯಾಗಿ ಅಂದ್ರೆ ನಾನು ನಿರ್ದೋಷ ಜ್ಞಾನಾನಂದಾತ್ಮಕವಾದ ಸ್ವರೂಪವುಳ್ಳವನು, ನಾನು ಜೀವನು, ನಾನು ದೇಹನಲ್ಲ, ನಾನು ಭಗವಂತನ ಅಧೀನನಾಗಿದ್ದೀನಿ, ಭಗವಂತನ ವಶದಲ್ಲಿ ಇರುವ ಕಾರಣದಿಂದ ಅವನು ನನಗೆ ಈ ದೇಹಗಳನ್ನು ಕೊಟ್ಟು ನನ್ನ ನೇಮನ ಮಾಡ್ತಾ ಇದ್ದಾನೆ. ಆದ್ದರಿಂದ ನಾನು ಅಸತಿ ಕರ್ತರಿ, ನಾನು ಅಸ್ವತಂತ್ರ ಕರ್ತೃ ಆಗಿದ್ದೀನಿ. ಸತ್ಕರ್ತರೆಲ್ಲ ಅಸತಿ ಕರ್ತರಿ ಅಂದ್ರೆ ಅಸ್ವತಂತ್ರ ಕರ್ತೃವಾಗಿದ್ದೀನಿ ಅಂತ ಹೇಳಿ ಸ್ವಾತ್ಮನ್ ತನ್ನದೇ ಆದಂತಹ ದುಃಖಯೋಹೋ. ಇಲ್ಲಿ ದುಃಖಯೋಹೋ ಅನ್ನುವ ಶಬ್ದಕ್ಕೆ ದುಃಖ ಸುಖ ಅನ್ನುವ ಎರಡು ತಗೊಂಡು ಮಿಕ್ಕವರೆಲ್ಲ ಕೂಡ ಸುಖ ದುಃಖಗಳಂತ ಮಾಡಿದ್ದಾರೆ. ಅದೇ ಯಾಕೆ ಸುಖ ದುಃಖಗಳಾಗತ್ತೆ ಅನ್ನೋದನ್ನು ಅವರು ಹೇಳಲಿಲ್ಲ. ಆಚಾರ್ಯರು ದುಃಖ ಅನ್ನುವ ಶಬ್ದದಲ್ಲಿ ದುಃಖ ಸುಖ ಎರಡು ಅಡಗಿದೆ. ಯಾಕಂದ್ರೆ ದುಃ ಅಂದ್ರೆ ದುಃಖ, ಖ ಅಂದ್ರೆ ಸುಖ. ಆದ್ದರಿಂದ ದುಃಖ ಅನ್ನುವ ಶಬ್ದದಲ್ಲಿ ಎರಡು ಮೂಲ ಅಂದ್ರೆ ಮೂಲಭೂತವಾದ ಅರ್ಥದಲ್ಲಿ ಎರಡು ಅಡಗಿದೆ. ಆದ್ರೆ ಸುಖ ಅನ್ನುವ ಶಬ್ದದಲ್ಲಿ ಸುಖ ದುಃಖಗಳು ಎರಡೂ ಇಲ್ಲ, ದುಃಖದಲ್ಲಿ ಮಾತ್ರ ಎರಡಿದೆ ದುಃಖ. ಆ ಕಾರಣ ದುಃಖ ಅನ್ನುವ ಶಬ್ದದಲ್ಲಿ ಎರಡಿದೆ ಅಂತೇಳಿ ದುಃಖಯೋಹೋ ಅಂದ್ರೆ ಅದಕ್ಕೆ ದ್ವಿವಚನವನ್ನು ಪ್ರಯೋಗ ಮಾಡಿದ್ದಾರೆ. ದುಃಖಯೋಹೋ ಅಂದ್ರೆ ಸುಖ ದುಃಖಗಳಿಗೆ ಹೇತುತ್ವ ಅಪಿ ಕರ್ತೃತ್ವವನ್ನು ನ ವಿಧತ್ತೆ ಅಂದ್ರೆ ತಾನು ಕರ್ತನಲ್ಲ, ಭಗವಂತನೇ ಕರ್ತನಾಗಿದ್ದಾನೆ, ಈ ಸುಖ ದುಃಖಗಳು ಭಗವಂತನಿಂದ ಉಂಟಾಗ್ತಾ ಇದೆ ಅಂತ ಹೇಳಿ ತಿಳಿದವನಾಗಿ ಅವನು ಉಪಲಬ್ಧ ಪರಾತ್ಮ ಕಾಷ್ಟ ಅಂದ್ರೆ ಕೈಗೆ ಸಿರುವಂತಹ ಪರಮಾತ್ಮನೇ ಸರ್ವ ಕರ್ತೃತ್ವ ಉಳ್ಳವನು ಅನ್ನುವ ಜ್ಞಾನ ಉಳ್ಳವನಾಗಿದ್ದಾನೆ. ಅಂತಹ ಜ್ಞಾನ ಪಡೆದವನಾಗಿದ್ದಾನೆ. ಆತ ಪರಾತ್ಮ ಅಂದ್ರೆ ಪರಮಾತ್ಮನೇ ಸರ್ವೋತ್ತಮನಾದ ಭಗವಂತನೇ ಕಾಷ್ಟ ಅಂದ್ರೆ ಕರ್ತೃತ್ವ ಉಳ್ಳವನು ಅನ್ನುವ ತಿಳುವಳಿಕೆ ಉಪಲಬ್ಧವಾಯಿತು ಅವನಿಗೆ ಅಂತ ಹೇಳಿ ಅಲ್ಲಿ ಆ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಭಾಗವತಾತ್ಪರ್ಯದಲ್ಲಿ ಅಸತ್ಕರ್ತಾತ ಜೀವಾಸ್ಯ ಸತ್ಕರ್ತಾ ಪರಮೇಶ್ವರ ಅಂತ ಶಬ್ದ ನಿರ್ಣಯದಿಂದ ಕೋಟ್ ಮಾಡಿ ನಾವು ನೋಡಿದ್ದೀವಿ. ಅದೇ ವಿಧವಾಗಿ ಹರಿವಂಶದಲ್ಲಿ ಒಂದು ಹೇಳಿದ್ದಾರೆ, ದುಃಖ ಮಿತಿ ವಿಜ್ಞೇಯಂ ಕಂ ಸುಖಂ ಚ ತಯೋರ್ಯತಃ ಪ್ರದಾತ ಪರಮೋ ವಿಷ್ಣು ತಸ್ಮಾತ್ ದುಃಖಾದಿ ನಾಮವಾನ್ ಅಂತ ಒಂದು ಪಾಠ ಇದೆ. ದುಃಖದ ನಾಮವಾನ್ ಅಂತ ಹೇಳಿ, ದುಃಖದ ನಾಮವಾನ್ ಅನ್ನುವ ಪಾಠ ಬೆಟರ್ ಪಾಠ ಇದು ಹರಿವಂಶದಲ್ಲಿ. ಯಾಕಂದ್ರೆ ದುಃಖವನ್ನು ಕೊಡ್ತಾನೆ ಭಗವಂತ. ಸೊ ದುಃಖ ಅಂದ್ರೆ ಸುಖ ದುಃಖಗಳನ್ನು ಕೊಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಆ ಹೆಸರು ದುಹು ಅಂದ್ರೆ ದುಃಖವ ಅಂತ ಹೇಳಿ, ಕಮ್ ಅಂದ್ರೆ ಸುಖ ಅಂತ, ಆ ಎರಡನ್ನು ಕೊಡುವವನಾದ್ದರಿಂದ ಭಗವಂತನ ವಿಷ್ಣುವಿಗೆ ದುಃಖದ ಸುಖ ದುಃಖಗಳನ್ನು ಕೊಡುವವನು ಅನ್ನುವ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂತೇಳಿ ಆ ದುಃಖ ಶಬ್ದಕ್ಕೆ ಸುಖ ದುಃಖಗಳೇ ಆಗಬಿಡುತ್ತೆ ಅಂತ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಅಂತಹ ಅಪರೋಕ್ಷ ಜೀವನ್ಮುಕ್ತನಾದಂತಹ ಅಪರೋಕ್ಷ ಜ್ಞಾನಿ ಹೇಗಿರ್ತಾನೆ, ಅವನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಒಂದು ವಿಚಿತ್ರವಾದ ಉದಾಹರಣೆಯನ್ನು ಕೊಟ್ಟು ವರ್ಣನೆ ಮಾಡ್ತಾ ಇದ್ದಾರೆ. ಹೇಗಿರ್ತಾನಂದ್ರೆ ಅವನು ದೇಹಂ ತು ತಂ ನ ಚರಮಂ ಸ್ಥಿತಮುಜ್ಜಿತಂ ವ ಸಿದ್ಧೋ ವಿಪಶ್ಯತಿ ಯಥೋ ಅಧ್ಯಗಮತ್ ಸ್ವರೂಪಂ ದೈವಾದ್ ಉಪೇತಂ ಅಥ ದೈವವಶಾತ್ ಅಪೇತಂ ವಾಸೋ ಯಥಾ ಪರಿಕೃತಂ ಮದಿರಾ ಮದಾಂಧ ಅಂತೇಳಿ. ಮದಿರಾ ಮದಾಂಧನಾದವನು, ಮದಿರ ಅಂದ್ರೆ ಮದ್ಯಪಾನ ಕಲ್ಲು ಅಂತೇಳಿ, ಸಾರಾಯಿ ಕಲ್ಲು ಆಲ್ಕೋಹಾಲ್, ಆ ಮದಿರದನ್ನು ಕುಡಿದು 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 ಆ ಮದ್ಯಪಾನ ಬಹಳ ಕುಡಿದು ಎಷ್ಟುವರೆಗೂ ಕುಡಿದಿದ್ದಾನಂತ ಹೇಳಿದ್ರೆ ಮದಿರ ಮದದಿಂದ ಆ ಮದಿರೆಯ ಆ ಕುಡಿಯುವುದರ ಆ ಒಂದು ಆ ಮತ್ತಿನಿಂದ ಅವನು ಕುರುಡನಾಗಿದ್ದಾನೆ, ಅಂಧನಾಗಿದ್ದಾನೆ. ಮದಿರ ಮದಾನ್ ಅಂದ್ರೆ ಏನು ಮನ ದೇಹದ ಮೇಲೆ ಸ್ಮರಣೆ ಇಲ್ಲದಿರುವಷ್ಟು ಕುಡಿದವನ ಸ್ಥಿತಿ ಆಗಿರುತ್ತೆ ಅಂತ ಹೇಳಿದರೆ, ಯಥಾ ಪರಿಕೃತಂ ವಾಸ ಸ್ಥಿತಂ ಉಜಿತಂ ವ ನ ಪಶ್ಯತಿ. ಅವನು ಹೇಗಾದರೆ ತನ್ನ ಪರಿಕೃತಂ ಅಂದ್ರೆ ಹುಟ್ಟಿರುವಂತಹ, ವಾಸ ಅಂದ್ರೆ ಬಟ್ಟೆಗಳು, ವಾಸ ಅನ್ನುವ ಶಬ್ದಕ್ಕೆ ಬಟ್ಟೆ ಅಂತ ಅರ್ಥ. ಸೊ ವಾಸಾಂಶಿ ಜನ ಜೀರ್ಣಾನಿ ಯಥಾ ವಿಹಾಯ ಅಂತ ಭಗವದ್ಗೀತೆಯಲ್ಲಿ ಒಂದು ಕಡೆ ಬಂದಂತೆ ವಾಸ ಅಂದ್ರೆ ಬಟ್ಟೆ. ಸೊ ಪರಿಕೃತಂ ವಾಸ ಅಂದ್ರೆ ತಾನು ಹುಟ್ಟಿರುವ ಬಟ್ಟೆಯನ್ನು ಸ್ಥಿತಂ ಉಜ್ಜಿತಂ ವ ನ ಪಶ್ಯತಿ. ಸ್ಥಿತಂ ಹುಟ್ಟಿದ ಬಟ್ಟೆ ಇದೆಯೋ, ಉಜ್ಜಿತಂ ಇಲ್ಲ ಅದು ಬಿಚ್ಚೋಗಿದೆಯೋ ಅದನ್ನು ಕೂಡ ತಿಳಿಯುವ ಪರಿಸ್ಥಿತಿ, ನ ಪಶ್ಯತಿ ಅವನು ತಿಳಿಯಲಾರನು, ಅಂತಹ ಪರಿಸ್ಥಿತಿಯಲ್ಲಿರ್ತಾನೆ ಅವನು. ಹೇಗಿರ್ತಾನೋ ಹಾಗೆ ತಥಾ ಹಾಗೆಯೇ ಯತಃ ಯಾವ ಕಾರಣ ಸ್ವರೂಪವಾದರೆ ಅಧ್ಯಗಮತ್ ಅಧ್ಯಗಮತ್ ಅಧಿ ಅಗಮತ್ ಅಂದ್ರೆ ತನು ಜ್ಞಾನಾತ್ಮ ಜ್ಞಾನ ಪಡೆದವನಾಗಿ ಅಪರೋಕ್ಷ ಜ್ಞಾನದಿಂದ ಚೈತನ್ಯಾತ್ಮಕವಾದಂತಹ ತನ್ನ ಸ್ವರೂಪ ದೇಹದಲ್ಲಿ ಅಭಿಮಾನವಿರುತ್ತೆ, ಆ ವಿಧವಾಗಿ ತನ್ನ ಜಡ ದೇಹದ ಮೇಲೆ ಅಭಿಮಾನವನ್ನು ತೊರೆದವನಾಗಿರ್ತಾನೆ. ಅಂತಹ ಜ್ಞಾನ ಸ್ಥಿತಿಯನ್ನು ಪಡೆದವನು ಜ್ಞಾನಿ, ಅಪರೋಕ್ಷ ಜ್ಞಾನಿ ಆದವನು ಅವನು ಆ ಚರಮದೇಹ ಅಂದ್ರೆ ಕೊನೆದಾದ ಅವನಿಗೆ ಕೊನೆಯ ಜನ್ಮದಲ್ಲಿ ಚರಮದೇಹ ಬರುತ್ತೆ. ಆ ಚರಮದೇಹ ಬಂದಾಗ ಅವನಿಗೆ ಆ ಚರಮದೇಹದ ಸ್ಥಿತಿಯಲ್ಲಿ ತನ್ನ ಬಟ್ಟೆಗಳ ಮೇಲೆ ಅವನಿಗೆ ಜ್ಞಪ್ತಿ ಇರೋದಿಲ್ಲ, ಇಲ್ಲ ಅಂದ್ರೆ ಹಿ ಡಸಂಟ್ ಕೇರ್. ತನ್ನ ದೇಹ ಆ ಸ್ಥೂಲ ದೇಹವನ್ನೇ ಬಟ್ಟೆಯಂತೆ, ಅಂದ್ರೆ ಆ ಸ್ಥೂಲ ದೇಹ ಬಿದ್ದೋಯ್ತು ಅಂದ್ರೆ ಆ ಸ್ಥೂಲ ದೇಹದ ಮೇಲೆ ಅಭಿಮಾನ ಬಿಟ್ಟವನಾಗ್ತಾನೆ. ಸ್ಥೂಲ ದೇಹದ ಮೇಲೆ ಅಭಿಮಾನ, ಯಾವುದರ ಮೇಲೆ ಅಭಿಮಾನ ಇರೋದಿಲ್ಲ ಅಂದ್ರೆ ಆ ಒಂದು ಪರಾಕಾಷ್ಠ ಜ್ಞಾನದ ಪರಾಕಾಷ್ಠವನ್ನು ಪಡೆದವನಾಗಿರ್ತಾನೆ. ಯಾವಾಗ ಆ ಚರಮ ದೇಹ ಕೊನೆದಾದ ಆ ದೇಹ ಬಂದಾಗ ಅವನು ಅಂತಹ ಸ್ಥಿತಿಯಲ್ಲಿರ್ತಾನೆ. ಅಂದ್ರೆ ತನ್ನ ಚರಮ ದೇಹ ಬಂದ ಅಪರೋಕ್ಷ ಜ್ಞಾನಿ ಆದವನು ತನ್ನ ದೇಹವನ್ನು ಅವನು ಲೆಕ್ಕ ಮಾಡೋದಿಲ್ಲ, ಸ್ಥೂಲ ದೇಹವನ್ನು ಸಿದ್ಧ, ಅವನು ಸಿದ್ಧನಾಗಿ, ಸಿದ್ಧ ಅಂದ್ರೆ ಅಪರೋಕ್ಷ ಜ್ಞಾನಿ, ಸಿದ್ಧಿ ಪಡೆದವನು. ಅದಕ್ಕೆ ದೇಹಂ ತು ತಂ ನ ಚರಮಂ, ತಂ ಚರಮಂ ದೇಹಂ ಸ್ಥಿತಂ ಮುಜ್ಜಿತಂ ವ ಸಿದ್ಧ ನ ಪಶ್ಯತಿ, ಅವನು ನೋಡೋದಿಲ್ಲ. ಯತಃ ಅಧ್ಯಗಮತ ಸ್ವರೂಪಂ ದೈವಾದ್ ಉಪೇತಂ ಅಥ ದೈವ ವಶಾದ್ ಅಪೇತಂ ವಾಸ ಯಥಾ ಪರಿಕೃತಂ ಮದಿರಾ ಮದ, ಯಥಾ ಮದಿರಾ ಮದಾಂಧ ಪರಿಕೃತಂ ವಾಸ ನ ಜಾನಾತಿ ತಥಾಏವ ನ ಪಶ್ಯತಿ ತಥಾಏವ ಸಿದ್ಧ ಅಪಿ ಚರ್ಮಂ ದೇಹಂ ಸ್ಥಿತಂ ಉಜ್ಜಿತಂ ವ ನ ಪಶ್ಯತಿ. ಹಾಗೆ ಆ ಮದಿರಾ ಮದಾಂಧವನ್ನು ತನ್ನ ಬಟ್ಟೆ ಇದ್ದರೂ ಇಲ್ಲದೇ ಇದ್ದರೂ ಅವನಿಗೆ ಗೊತ್ತಾಗೋದಿಲ್ಲವೋ, ಹಾಗೆ ಈ ಅಪರೋಕ್ಷ ಜ್ಞಾನಿಯಾದವನು ತನ್ನ ಚರಮ ದೇಹ ಕೊನೆದಾದ ದೇಹ ಬಂದಾಗ ಅದು ಇದ್ದರೂ ಇಲ್ಲದೇ ಇದ್ದರೂ ಅವನು ಲೆಕ್ಕ ಮಾಡುವುದಿಲ್ಲ. ಇದು ಬಹಳ ಒಂದು ವಿಚಿತ್ರವಾದ ಉದಾಹರಣೆ. ಅಪರೋಕ್ಷ ಜ್ಞಾನಿಯನ್ನು ಮದಿರ ಮದಾಂಧ ಕಲ್ಲು ಕುಡಿದು ಕುರುಡನಾದವನ ಜೊತೆಯಲ್ಲಿ ಹೋಲಿಸ್ತಾ ಇದ್ದಾರಲ್ವಾ, ಇದು ಯಾಕೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೋಲಿಸ್ತಾ ಇರೋದು ಅವನು ಆ ಕುರುಡನಾದವನು ಆ ಕುರುಡತನದಿಂದ ಅವನಿಗೆ ಗೊತ್ತಾಗುವುದಿಲ್ಲ, ಜ್ಞಾನಿಯಾದವನು ಜ್ಞಾನ ಚಕ್ಷು ಪಡೆದಿದ್ದಾನೆ ಆದ್ದರಿಂದ ಗೊತ್ತಾಗುವುದಿಲ್ಲ. ಕಾರಣಗಳು ಬೇರೆ, ಆದರೆ ಕಂಪ್ಯಾರಿಸನ್ ಇಸ್ ಓನ್ಲಿ ದ ಫೈನಲ್ ಎಫೆಕ್ಟ್ ಮಾತ್ರ ಕಂಪ್ಯಾರಿಸನ್. ಇವನು ಕುರುಡನಾದಂತ ಕಲ್ಲು ಕುಡಿದು ಕುರುಡನಾದವನಂತೆ ಇವನೊಂದು ಕುರುಡನಾಗಿದ್ದಾನೆ ಜ್ಞಾನಿಯಾದವನಂತ ನಾವು ಹಾಗೆ ಅರ್ಥ ಮಾಡ್ಕೋಬಾರದು. ಅಪರೋಕ್ಷ ಜ್ಞಾನಿಯ ಅವನು ಕುರುಡತನದಿಂದ ಕಣ್ಣು ಮುಚ್ಚಿ ಹೋಗಿ ಅವನಿಗೆ ಬಟ್ಟೆಗಳು ಗೊತ್ತಾಗೋದಿಲ್ಲ, ಅದೇ ಜ್ಞಾನಿಯಾದವನಿಗೆ ಜ್ಞಾನ ಚಕ್ಷು ತೆರೆದವನಾಗಿ ಅವನಿಗೆ ಸ್ಥೂಲ ದೇಹವು ಇದ್ದರೂ ಇಲ್ಲದೇ ಇದ್ದರೂ ಅವನು ಲೆಕ್ಕ ಮಾಡುವುದಿಲ್ಲ ಅನ್ನೋದು. ಇಲ್ಲಿ ಫೈನಲ್ ಎಫೆಕ್ಟ್ ಅನ್ನು ಮಾತ್ರ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ವಿಚಿತ್ರವಾದ ಉದಾಹರಣೆ. ನಮ್ಮ ಶಾಸ್ತ್ರಗಳಲ್ಲಿ ಯಾವಾಗಲೂ ಉದಾಹರಣೆಯನ್ನು ಕೊಟ್ಟಾಗ ಎಲ್ಲಿಗೆ ಯಾವುದಕ್ಕಾಗಿ ಆ ಉದಾಹರಣೆ ಕೊಟ್ಟಿದ್ದಾರೆ ಅನ್ನೋದನ್ನು ಅಷ್ಟೇ ಅಪ್ಲೈ ಮಾಡಬೇಕು ಹೊರತು ಪೂರ್ತಿಯಾಗಿ ಅದನ್ನು ಅಪ್ಲೈ ಮಾಡಬಾರದು. ಆದ್ದರಿಂದ ಇಲ್ಲಿ ಹೇಳ್ತಾ ಇರೋದು, ಅವನಿಗೆ ತನ್ನ ಸ್ವರೂಪ ದೇಹದ ಮೇಲೆ ಅಭಿಮಾನವನ್ನು ಪಡೆದವನಾಗಿ ಸ್ಥೂಲ ದೇಹವನ್ನ ಮೇಲೆ ಅಭಿಮಾನವನ್ನು ತೊರೆದವನಾಗಿ ಇರ್ತಾನಾದ್ದರಿಂದ ಅವನಿಗೆ ಚರಮದೇಹ ಸ್ಥೂಲ ದೇಹ ಬಂದಾಗ ಚರಮದೇಹವನ್ನು ಅವನು ಲೆಕ್ಕಿಸುವುದಿಲ್ಲ. ಅದು ಹೇಗೆ ದೈವ ಉಪೇತಂ, ಉಪೇತಂ ಅಂದ್ರೆ ಪ್ರಾರಬ್ಧ ತನ್ನ ಪ್ರಾರಬ್ಧ ದೈವ ದೇವಶಾತ್ ಭಗವಂತನ ಇಚ್ಛೆಯಿಂದ ತನ್ನ ಪ್ರಾರಬ್ಧ ಕರ್ಮದಿಂದ ಅವನಿಗೆ ಆ ಭಗವಂತನಿಂದ ಆ ದೇಹ ಬಂದಿದೆ, ಅದು ಉಪೇತವಾಯಿತು ಪ್ರಾಪ್ತವಾಯಿತು. ಹಾಗೆ ಅದು ದೈವವಶಾತ್ ಅಪೇತಂ, ಆ ದೇಹ ಬಿಟ್ಟು ಹೋಗುವುದು ಕೂಡ ಆ ಭಗವಂತ ಇಚ್ಛೆ ಮಾಡಿದಾಗ ದೇಹ ಬಿಟ್ಟು ಹೋಗುತ್ತೆ, ಭಗವಂತ ಇಚ್ಛೆ ಮಾಡಿದಾಗ ದೇಹ ಬರುತ್ತೆ. ಈ ಚರಮ ದೇಹ ಕೂಡ ಭಗವಂತ ಇಚ್ಛೆ ಮಾಡಿದ ನನಗೆ ಬಂತು, ಅವನು ಯಾವಾಗ ಇಚ್ಛೆ ಮಾಡ್ತಾನೋ ಆವಾಗ ಅದು ಬಿಟ್ಟು ಹೋಗುತ್ತೆ, ನನಗೆ ಅದು ಬೇಕಾಗಿಲ್ಲ ಅಂತ ಹೇಳಿ ಅದರ ಮೇಲೆ ಅಭಿಮಾನವನ್ನು ತೊರೆದವನಾಗಿರ್ತಾನೆ. ಅದಕ್ಕೆ ದೈವಾದ ಉಪೇತಂ ಅಥ ಹಾಗೆ ದೈವ ವಶಾದ ಅಪೇತಂ, ಭಗವಂತನ ವಶದಲ್ಲಿ ಭಗವಂತನ ಅಧೀನದಲ್ಲಿ ಇದ್ದು ಅವನ ಆಜ್ಞೆಯಂತೆ ಅವನ ಇಚ್ಛೆಯಂತೆ ತನ್ನ ಪ್ರಾರಬ್ಧ ಕರ್ಮಾನುಸಾರವಾಗಿ ಆ ದೇಹ ಯಾವಾಗ ಬರಬೇಕೋ ಆವಾಗ ಬರುತ್ತೆ, ಯಾವಾಗ ತೊಲಗಬೇಕೋ ಆವಾಗ ತೊಲಗುತ್ತೆ ಅಂತ ಹೇಳಿ ತಿಳಿದವನಾಗಿ ಅವನು ಸ್ವರೂಪಂ ತನ್ನ ಸ್ವರೂಪವನ್ನು ತಿಳಿದವನಾಗಿರ್ತಾನಾದ ಕಾರಣದಿಂದ ಸಿದ್ಧ ಅಧಿಗಮತ ಸ್ವರೂಪಂ ವಿಪಶ್ಯತಿ, ಸ್ವರೂಪವನ್ನು ನೋಡ್ತಾನೆ. ಸರ್ವಂ ದೇಹಂ ನ ಪಶ್ಯತಿ, ಆ ದೇಹವನ್ನು ನೋಡುವುದಿಲ್ಲ ಅಂತ ಹೇಳಿ ಅವನ ಸ್ಥಿತಿ, ಆ ಅಪರೋಕ್ಷ ಜ್ಞಾನಿಯ ಸ್ಥಿತಿ ಹೇಗಿರುತ್ತೆ ಅನ್ನುವುದನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಇದು ದೇಹಂ ತಂ ನ ಚರಮಂ ಸ್ಥಿತಂ ಉಜ್ಜಿತಂ ವಾ ಸಿದ್ಧ ವಿಪಶ್ಯತಿ ಯತೋ ಅಧ್ಯಗಮತ್ ಸ್ವರೂಪಂ ದೈವಾದ್ ಉಪೇತಮಥ ದೈವವಶಾದ ಅಪೇತಂ ವಾಸೋ ಯಥಾ ಪರಿಕೃತಂ ಮದಿರಾಮದಾಂಧ ಅಂತೇಳಿ. ಸೊ ಅವನು ಆ ಸಿದ್ಧನಾದವನು ಸ್ವರೂಪಂ ವಿಪಶ್ಯತಿ, ಸ್ವರೂಪವನ್ನು ನೋಡ್ತಾನೆ. ಚರಮಂ ದೇಹಂ ತು ನ ಪಶ್ಯತಿ, ಪರಮಂ ದೇಹಂ ಆ ಕೊನೆ ದೇಹವನ್ನು ನೋಡುವುದಿಲ್ಲ. ಸಿತಂ ಉಚಿತಂ ವಾ ನ ಪಶ್ಯತಿ ಅಂತ ಹೇಳಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಹಾಗೆ ಮಾಡಿದವನಿಗೆ ಇನ್ನು ಏನು ಪ್ರಯೋಜನ, ಇಂತಹ ಒಂದು ಸ್ಥಿತಿಯನ್ನು ಪಡೆದಿದ್ದಾನೆ, ಅಪರೋಕ್ಷಗಾನೆ ಆಗಿದ್ದಾನೆ, ಅದರಿಂದ ಅವನಿಗೆ ಏನು ಪ್ರಯೋಜನವಾಗುತ್ತೆ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾರೆ. ದೇಹೋಪಿ ದೈವ ವಶಗ ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುಹು ತಂ ಸಪ್ರಪಂಚಂ ಅಧಿರೂಢ ಸಮಾಧಿಯೋಗ ಸ್ವಾಪ್ನಂ ಪುನರ್ ನ ಭಜತೆ ಪ್ರತಿಬುದ್ಧ ಸಹ ಸಹ ಅವನು, ಅವನಂದ್ರೆ ಆ ಅಪರೋಕ್ಷ ಜ್ಞಾನಿಯಾದವನು ಹೇಗಾದರೆ ಪ್ರತಿಬುದ್ಧವತ್ ಸ್ವಾಪ್ನಂ ಪುನಃ ನ ಭಜತೆ ಪ್ರತಿಬುದ್ಧವತ್, ಪ್ರತಿಬುದ್ಧ ಬೋಧನೆ ಅಂದ್ರೆ ಹೇಳುವುದು ಪ್ರತಿಬುದ್ಧ ಅಂದ್ರೆ ಜಾಗರದ ಅವಸ್ಥೆಗೆ ಬಂದವನು, ಅಂದ್ರೆ ಅವನು ಮಲಗಿದ್ದಾನೆ ಅವನಿಗೆ ನಿದ್ದೆ ಬಂತು, ನಿದ್ದೆಯಲ್ಲಿ ಸ್ವಪ್ನ ಬಂತು, ಸ್ವಪ್ನದಲ್ಲಿ ಒಂದು ದೇಹವನ್ನು ಅವನು ಒಂದು ದೇಹ ಧಾರಣೆ ಮಾಡಿದಂತೆ ದೇಹ ಬಂತು, ಒಂದು ದೇಹ ಕಾಣಿಸ್ತು ಸ್ವಪ್ನದಲ್ಲಿ. ಆಮೇಲೆ ಅವನು ಎದ್ದಿದ್ದಾನೆ, ಎದ್ದಾಗ ಓ ನನಗೆ ಸ್ವಪ್ನದಲ್ಲಿ ಆ ದೇಹ ಬಂತು, ನನಗೆ ಆ ದೇಹ ಬೇಕು ಅವನಂತ ಅವನು ಬಯಸುವುದಿಲ್ಲ. ಅದು ಸ್ವಪ್ನದ ದೇಹ, ಅದು ಬೇರೆ, ಅದನ್ನ ಬೇಕಾಗಿಲ್ಲ. ನಾನು ಜಾಗೃತ ಅವಸ್ಥೆಗೆ ಬಂದಿದ್ದೀನಿ, ನನಗೆ ಆ ಸ್ವಾಪ್ನಿಕ ದೇಹ ಬೇಕಾಗಿಲ್ಲ ಅಂತ ತಿಳಿದವನಾಗ್ತಾನೆ. ಹಾಗಾದರೆ ಅವನು ತನ್ನ ಸ್ವಪ್ನದ ದೇಹವನ್ನು ಮತ್ತು ಪಡೆಯುವುದಕ್ಕೆ ಇಚ್ಛೆ ಮಾಡುವುದಿಲ್ಲವೋ ಮತ್ತು ಪಡೆಯುವುದಿಲ್ಲವೋ ಪಡುವುದಕ್ಕೆ ಇಚ್ಛೆ ಮಾಡುವುದಿಲ್ಲ. ಸೊ ಸ್ವಾಪ್ನ ಅಂದ್ರೆ ಸ್ವಪ್ನ ಸಂಬಂಧವಾದ ದೇಹವನ್ನು ಪುನಃ ಮತ್ತು ನ ಭಜತೆ ಹೊಂದುವುದಿಲ್ಲ. ಯಾರು ಪ್ರತಿಬುದ್ಧ ಜಾಗೃತ ಅವಸ್ಥೆಗೆ ಬಂದವನು, ತದ್ವತ್ ಅದೇ ವಿಧವಾಗಿ ಪ್ರತಿಬುದ್ಧವತ್ ಅಂದ್ರೆ ಪ್ರತಿಬುದ್ಧ ಜಾಗೃತ ಅವಸ್ಥೆಗೆ ಬಂದವನಂತೆ ಆ ಸಹ ಆ ಜ್ಞಾನಿಯಾದವನು ಏನು ಮಾಡ್ತಾನೆ, ಅವನು ಕೂಡ ದೇಹ ಅಪಿ ದೈವವಶಃ, ದೈವವಶ ಭಗವಂತನ ಅಧೀನ ಅಂದ್ರೆ ಭಗವಂತನ ಅಧೀನದಲ್ಲಿ ಭಗವಂತ ಕೊಟ್ಟಿರುವಂತಹ ಈ ದೇಹ ಯಾವುದಿದೋ ಆ ದೇಹ ಅಪಿ ಎಂತಹ ದೇಹ ಅದು ಸಾಸುಹು. ಸೊ ದೇಹೋಪಿ ದೈವವಶಃ ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುಹು, ದೇಹ ಸಾಸುಹು ಅವೆರಡನ್ನು ಒಟ್ಟಿಗೆ ಸೇರಿಸ್ಕೊಳ್ರಿ. ಸಾಸುಹು ಸ ಅಸುಹು, ಅಸು ಅಂದ್ರೆ ಪ್ರಾಣ ಇಂದ್ರಿಯ, ಅಸು ಅನ್ನುವ ಶಬ್ದಕ್ಕೆ ಪ್ರಾಣಗಳು ಇಂದ್ರಿಯಗಳು ಅಂತ ಎರಡರ್ಥ ಬರುತ್ತೆ. ಸ ಅಸುಹು ಅಂದ್ರೆ ಪ್ರಾಣಗಳು ಇಂದ್ರಿಯಗಳು ಇವೆಲ್ಲದರ ಜೊತೆಯಲ್ಲಿ ಕೂಡಿರುವಂತಹ ದೇಹ ಶರೀರವು ಕೂಡ ಅಂದ್ರೆ ಈ ಸ್ಥೂಲ ದೇಹವನ್ನು ದೈವವಶಃ ದೈವವಶದಲ್ಲಿದೆ ಅಂತ ತಿಳಿದವನಾಗಿ ಯಾವತ್ತು ಎಷ್ಟರವರೆಗೂ ಆದರೆ ಸ್ವಾರಂಭಕಂ ಕರ್ಮ ಸ್ವಾರಂಭಕಂ ಸ್ವ ಆರಂಭಕಂ ತನ್ನದೇ ಆಗಿರುವಂತಹ ಆ ಪ್ರಾರಬ್ಧ ಕರ್ಮ ಯಾವುದಿದೋ ಅಂದ್ರೆ ತನ್ನ ಜನ್ಮಗಳಿಗೆ ಕಾರಣಭೂತವಾದ ಪ್ರಾರಬ್ಧ ಕರ್ಮ ಯಾವುದಿದೋ ಅದು ಇರುವಷ್ಟುವರೆಗೂ ಕೂಡ ಯಾವತ್ತು ಅದು ಎಷ್ಟುವರೆಗೂ ಇರುತ್ತೋ ಅಷ್ಟುವರೆಗೂ ಕೂಡ ಪ್ರತಿ ಸಮೀಕ್ಷತ ಎದುರು ನೋಡ್ತಾ ಅಂದ್ರೆ ನನಗೆ ನನಗೆ ಇನ್ನು ಪ್ರಾರಬ್ಧ ಕರ್ಮ ಉಳಿದಿದೆ, ಯಾವಾಗ ಪ್ರಾರಬ್ಧ ಕರ್ಮ ಮುಗಿಯುತ್ತೋ ಆವಾಗ ನನಗೆ ಈ ದೇಹಗಳು ಬರೋದಿಲ್ಲ. ಸ್ವಪ್ನದ ದೇಹಗಳು ಬಿಟ್ಟು ಹೋದಂತೆ ನನಗೆ ಈ ಪ್ರಾರಬ್ಧ ಕರ್ಮಗಳಿಂದ ಈ ಬಂದ ಸ್ಥೂಲ ದೇಹವು ಕೂಡ ಬಿಟ್ಟು ಹೋಗುತ್ತೆ. ಅಂದ್ರೆ ಸ್ವಪ್ನ ದೇಹದಂತೆ ಅದು ಇದು ಮಿಥ್ಯಾ ಅಂತ ತಿಳ್ಕೋಬಾರದು. ಮಿಥ್ಯಾ ಆಗಲಿ ಇಲ್ಯೂಷನ್ ಅಂತಲ್ಲ, ಸ್ವಪ್ನ ದೇಹವು ಅದು ವಾಸನಾ ನಿರ್ಮಿತವಾದದ್ದು. ಹಾಗೆ ಈ ಸ್ಥೂಲ ದೇಹ ಪಂಚಭೂತಗಳಿಂದ ನಿರ್ಮಿತವಾದದ್ದು. ಅದಕ್ಕೆ ಅದು ಹೇಳ್ತಾ ಇದ್ದಾರೆ ಆ ತಮ್ ಆ ದೇಹವನ್ನು, ಅದು ಎಂತಹ ದೇಹ, ಸಪ್ರಪಂಚಂ. ಸಪ್ರಪಂಚಂ ಅಂದ್ರೆ ಪ್ರಪಂಚ, ಪ್ರಕೃಷ್ಟವಾದ ಪಂಚ ಅಂದ್ರೆ ಪಂಚಭೂತಗಳ ಕೂಡಿರುವಂತಹದ್ದು, ಪ್ರಪಂಚಾತ್ಮಕವಾದಂತಹದ್ದು. ಪ್ರಪಂಚದಲ್ಲಿ ನಮಗೆ ಈ ಸ್ಥೂಲ ದೇಹ ಯಾವುದಿದೋ, ಸಪ್ರಪಂಚವಾದ ಮಕ್ಕಳು ಹೆಂಡತಿ ಎಲ್ಲವನ್ನು ಸಂಬಂಧಗಳನ್ನು ಸಂಸಾರವನ್ನು ಕೊಡುವಂತಹ ಸಂಸಾರ ರೂಪಕವಾದ ಈ ದೇಹ ಅಧಿರೂಢ ಸಮಾಧಿ ಯೋಗನಾದವನು. ಅಂದ್ರೆ ಅಧಿರೂಢವಾದ ಸಮಾಧಿ ಯೋಗ ಅಂದ್ರೆ ಏನು, ಅಧಿರೂಢ ಅಂದ್ರೆ ಆರೋಹ ಹತ್ತಿದವನು, ಅಧಿರೂಢನಾಗಿದ್ದಾನೆ ಸಿಂಹಾಸನ, ಅಧಿರೂಢನಾಗಿದ್ದಾನೆ ಸಿಂಹಾಸನದ ಮೇಲೆ ಹತ್ತಿದ್ದಾನೆ. ಅಧಿರೂಢ ಅಂದ್ರೆ ಹತ್ತಿರುವುದು, ಯಾವುದನ್ನು ಹತ್ತಿದ್ದಾನೆ ಅವನು, ಒಂದು ಸ್ಥಿತಿಯನ್ನು ಹತ್ತಿದ್ದಾನೆ. ಸಮಾಧಿ ಯೋಗ ಸಮ್ಯಕ್ಕಾದಿ, ಭಗವಂತನನ್ನು ತನ್ನ ಒಳಗೆ ಸ್ಥಿರವಾಗಿ ನಿಶ್ಚಲವಾಗಿ ನೋಡುವಂತಹ ಅಪರೋಕ್ಷ ಸ್ಥಿತಿಯನ್ನು, ಆ ಯೋಗ ಸಮಾಧಿಯನ್ನು ಪಡೆದವನಾಗಿದ್ದಾನೆ. ಅದಕ್ಕೆ ಅಧಿರೂಢ ಸಮಾಧಿ ಯೋಗನಾಗಿದ್ದಾನೆ ಅಂದರೆ ಸಮಾಧಿಯ ಫಲವನ್ನು ಪಡೆದವನಾಗಿದ್ದಾನೆ. ಸಮಾಧಿಯನ್ನು ಫಲವನ್ನು ಪಡೆಯುವುದಂದ್ರೆ ಎಂತ ಮೊದಲನೇ ಫಲ, ವಾಟ್ ಇಸ್ ದ ಫಸ್ಟ್ ಬೆನಿಫಿಟ್ ಆಫ್ ಅಂತಹ ಅಪರೋಕ್ಷ ಸಮಾಧಿಯಲ್ಲಿ ಇರುವವನ ಮೊದಲನೇ ಬೆನಿಫಿಟ್ ಪ್ರಯೋಜನ ಏನು ಅಂದ್ರೆ ಅವನಿಗೆ ಮತ್ತು ಈ ದೇಹಗಳನ್ನು, ಪ್ರಾರಬ್ಧ ಕರ್ಮ ಮುಗಿಯಿತು, ಯಾವಷ್ಟು ವರೆಗೂ ಪ್ರಾರಬ್ಧ ಕರ್ಮ ಇರುತ್ತೋ ಅಷ್ಟುವರೆಗೂ ಪ್ರತಿ ಸಮೀಕ್ಷತ ಎದುರು ನೋಡ್ತಾ ಇರ್ತಾನೆ, ಕಾದಿರ್ತಾನೆ ಯಾವಾಗ ಮುಗಿಯುತ್ತೆ ಯಾವಾಗ ಮುಗಿಯುತ್ತೆ ಅಂತ ಕಾದಿರ್ತಾನೆ. ಆ ಅಪರೋಕ್ಷ ಜ್ಞಾನ ಪಡೆದವನು ಹೇಗಾದ್ರೆ ಸ್ಥೂಲ ದೇಹ ಧಾರಣ ಮುಗಿಯುವಷ್ಟುವರೆಗೂ ಕಾದಿರ್ತಾನೋ, ಅದು ಮುಗಿದ ಮೇಲೆ ಪ್ರಾರಬ್ಧ ಕರ್ಮ ಮುಗಿಯುತ್ತೋ ದೇಹ ಧಾರಣೆ ಅನ್ನೋದು ಮುಗಿದೋಗುತ್ತೆ. ಆದ್ದರಿಂದ ಅಧಿರೂಢ ಸಮಾಧಿ ಯೋಗನಾದವನು ಎದುರು ನೋಡ್ತಾ ಎದುರು ನೋಡ್ತಾ ಸ್ವಪ್ನ ಸಂಬಂಧವಾದ ದೇಹವನ್ನು ಬೇಡ ಅಂತ ಬಿಟ್ಟಿ ಬಿಟ್ಟಂತೆ, ಸ್ವಪ್ನ ಮುಗಿತು ಸ್ವಪ್ನ ದೇಹ ಬಿಟ್ಟಿ ಬಿಟ್ಟ ಹಾಗೆ ತನಗೆ ಈ ಪ್ರಾರಬ್ಧ ಕರ್ಮ ಮುಗಿತು, ಪ್ರಾರಬ್ಧ ಕರ್ಮದಿಂದ ಬಂದ ಈ ಸ್ಥೂಲ ದೇಹಗಳನ್ನು ಪಡೆಯುವ ಜನ್ಮ ಅನ್ನುವುದನ್ನು, ಆ ಸೈಕಲ್ ಜನ್ಮ ಮರಣ ಚಕ್ರವನ್ನು ಬಿಟ್ಟವನಾಗುತ್ತಾನೆ. ಅಂದ್ರೆ ಆ ಸೈಕಲ್ ಇಂದ ಹೊರಗೆ ಬಂದವನಾಗುತ್ತಾನೆ. ಫಸ್ಟ್ ಪ್ರಯೋಜನ, ಹಿ ಕಮ್ಸ್ ಔಟ್ ಆಫ್ ದಿ ಬರ್ತ್ ಅಂಡ್ ಡೆತ್ ಸೈಕಲ್, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಮೊದಲನೇ ಪ್ರಯೋಜನ, ಈ ಅಪರೋಕ್ಷ ಜ್ಞಾನಿ ಆದವನಿಗೆ ಬರುವಂತಹ ಮೊದಲನೇ ಪ್ರಯೋಜನ. ದೇಹೋಪಿ ದೈವ ವಶಕ ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುಹು ತಂ ಸಪ್ರಪಂಚಂ ಅಧಿರೂಢ ಸಮಾಧಿ ಯೋಗ ಸ್ವಾಪ್ನಂ ಪುನರ್ ನ ಭಜತೆ ಪ್ರತಿಬುದ್ಧವತ್ ಸಹ ಅಂತೇಳಿ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಅಂದ್ರೆ ಮತ್ತೆ ಈ ದೇಹ ಅವನಿಗೆ ಅಭಿಮಾನವಿರೋದಿಲ್ಲ ಅಂತ ಹೇಳಿದರೆ, ಈ ದೇಹದ ಮೇಲೆ ನಾನು ಮಾಡ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ ಇದೆಲ್ಲ ಹೇಳ್ತಾರಲ್ವಾ, ಈ ದೇಹ ನನಕ್ಕಿಂತ ಅಷ್ಟೊಂದು ಭಿನ್ನವಾಗಿದೆ ಅಂತ ಹೇಳಕ್ಕೆ ಏನು, ವಾಟ್ ಈಸ್ ದ ಕ್ರೈಟೀರಿಯಾ, ಹಾಗೆ ನನಗೆ ಅದು ಹೇಳಕ್ಕಾಗತ್ತೆ, ಹೌ ಕ್ಯಾನ್ ಐ ಕನ್ಕ್ಲೂಸ್ ಇಲ್ಲಿ ಸೇ ದಟ್ ಅಂತ ಹೇಳಿದ್ರೆ, ನೆಕ್ಸ್ಟ್ ಬುಕ್ಕಲ್ಲಿ ಹೇಳ್ತಾ ಇದ್ದಾರೆ. ಇದು ಅಂದ್ರೆ ನಾನು ಕಪ್ಪು ದೇಹ ಇದೆ, ನನ್ನ ಕೆಂಪು ದೇಹ ಇದೆ ಅಂತ ನಮಗೆ ದೇಹದ ಅಭಿಮಾನ ಇದೆ, ದೇಹದ ಒಂದು ತಿಳುವಳಿಕೆ ಇದೆ. ಆದ್ದರಿಂದ ದೇಹ ಭಿನ್ನವಾದಂತಹ ಜೀವ ಒಂದನ್ನೋನಿಲ್ಲ, ಜೀವನೇ ದೇಹ ಅಂತ ಹೇಳಿ ಯಾರಾದ್ರೂ ಭಾವನೆ ಮಾಡಿದರೆ, ಅಂದ್ರೆ ಕರ್ಮಗಳು ಮುಗಿದ ನಂತರ ದೇಹ ಪಡೆಯುವುದಿಲ್ಲ ಅಂತ ಹೇಳಿದ್ದು ಸರಿಯಲ್ಲ. ಜೀವನೇ ದೇಹ ಅನ್ನುವ ಒಂದು ಸಂಶಯ ಬಂದರೆ ಆ ಸಂಶಯಕ್ಕೆ ಉತ್ತರವನ್ನು ಕೊಡ್ತಾರೆ. ಯಥಾ ಪುತ್ರಾಚ ವಿತ್ತಾಚ ಪೃಥಂಗ್ ಮರ್ತ್ಯ ಪ್ರತೀಯತೆ ಅಪಿ ಆತ್ಮತ್ವೇನ ಅಭಿಮತಾದ್ ದೇಹಾದೇಹ ಪುರುಷ ತಥಾ ತತ್. ಯಾ ಹೇಗಾದರೆ ನನಗೆ ನನ್ನ ಮಗ, ನನ್ನ ಮಗ ಅಂತ ಹೇಳಿದರೆ ನಾನು ಬೇರೆ ಮಗ ಬೇರೆ, ನನ್ನ ದುಡ್ಡು ಅಂತ ಹೇಳಿದ್ರೆ ನಾನು ಬೇರೆ ನನ್ನ ದುಡ್ಡು ಬೇರೆ. ಸೊ ಯಾವಾಗಾದ್ರೆ ನನ್ನದು ಅಂತ ಹೇಳಿದರೆ ಅದು ಬೇರೆ ನಾನು ಬೇರೆ. ಸೊ ಆದ್ದರಿಂದ ಯಥಾ ಪುತ್ರಾಚ ವಿತ್ತಾಚ, ನನ್ನ ಪುತ್ರರು ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ದುಡ್ಡು ನನ್ನ ಸಂಬಂಧಿಗಳು ಬಾಂಧವರು ಎಲ್ಲರೂ ಕೂಡ ನನಗಿಂತ ಪೃಥಕ್ ಬೇರೆ ಅಂತ ಹೇಳಿ ಮತ್ತೆ ಮನುಷ್ಯನಾದವನಿಗೆ ಪ್ರತೀಯತೆ ತಿಳುವಳಿಕೆ ಬರುತ್ತೆ, ಗೊತ್ತಾಗತ್ತೆ. ಹಾಗೆ ಹಾಗೆ ತಿಳಿಯಲ್ಪಡುತ್ತೋ ತಥಾ ಹಾಗೆ ಪುರುಷ ಅಂದ್ರೆ ಎಲ್ಲರೂ, ಪುರುಷ ಅಂದ್ರೆ ಮನುಷ್ಯನು, ಇನಿ ಪುರುಷ ಆಗಲಿ ಸ್ತ್ರೀ ಆಗಲಿ ಎಲ್ಲರೂ, ಗಂಡಸರು ಹೆಂಗಸರು ಎಲ್ಲರೂ ಕೂಡ, ಪುರುಷ ಅನ್ನುವ ಶಬ್ದ ಪುರಿ ದೇಹ, ದೇಹ ಉಳ್ಳವರೆಲ್ಲರೂ ಕೂಡ, ಪುರುಷ ಅನ್ನುವ ಶಬ್ದ ದೇಹಧಾರಕರು ಎಲ್ಲರೂ ಕೂಡ, ಅಪಿ ಅವರೆಲ್ಲರೂ ಕೂಡ ಆತ್ಮತ್ವೇನ ಅಭಿಮತಾತ್, ಆತ್ಮತ್ವೇನ ಅಭಿಮತಾತ್ ನನ್ನದು ಅಂತ ಹೇಳುವುದರ ಮೂಲಕವಾಗಿ ಆತ್ಮತ್ವೇನ ಅಂದ್ರೆ ನನ್ನ ಮಗ ಅಂದ್ರೆ ನಾನು ಬೇರೆ, ಮಗ ಬೇರೆ, ನನ್ನ ತಂಬಿಗೆ ನಾನು ಬೇರೆ, ತಂಬಿಗೆ ಬೇರೆ, ನನ್ನ ಪುಸ್ತಕ ನಾನು ಬೇರೆ, ಪುಸ್ತಕ ಬೇರೆ, ನನ್ನ ದುಡ್ಡು ನಾನು ಬೇರೆ, ದುಡ್ಡು ಬೇರೆ, ನನ್ನ ದೇಹ ನಾನು ಬೇರೆ, ದೇಹ ಬೇರೆ. ಆತ್ಮತ್ವೇನ ಅಭಿಮತ, ಆತ್ಮತ್ವದಿಂದ ವ್ಯವಹಾರ ಮಾಡ್ತೀವಿ. ದೇಹ ದೇಹ ದೇಹವನ್ನು ಕೂಡ ನನ್ನ ದೇಹ ಅಂತೀವಿ, ಅಂದ್ರೆ ನಾನು ಬೇರೆ, ದೇಹ ಬೇರೆ ಅಂತ ಅರ್ಥ ಆಯ್ತಲ್ಲವಾ? ಆದ್ದರಿಂದ ಹಾಗೆ ಆಗತ್ತೆ ಅಂತ ಹೇಳಿದ್ರೆ, ಆಯ್ತರಿ, ನನ್ನ ದೇಹ ಅಂತೀವ, ಆದ್ದರಿಂದ ನಾನು ಬೇರೆ, ದೇಹ ಬೇರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನನ್ನ ದೇಹ ಊಟ ಮಾಡಿತು, ನಾನು ನನ್ನ ದೇಹ ಊಟ ಮಾಡಿತು ಅಂತ ಯಾರು ಹೇಳುದಿಲ್ಲ, ನಾನು ಊಟ ಮಾಡಿದ್ದೆ ಅಂತಾನೆ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಆತ್ಮತ್ವೇನ ಅಭಿಮತ ಇದ್ರಲ್ಲವಾ ಅಂತ ಹೇಳಿ ಒಂದು ಸಂಶಯ ಬರುತ್ತೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಅದು ಕೇವಲ ಔಪಚಾರಿಕ ಅಂತ ಹೇಳಿ. ಯಾಕಂದ್ರೆ ನನ್ನ ದೇಹ ಅಂದಾಗ ನಾನು ಬೇರೆ, ದೇಹ ಬೇರೆ, ನಾನು ಊಟ ಮಾಡ್ತೀನಿ ಅಂತ ಹೇಳಿದಾಗ ನನ್ನ ದೇಹ ಊಟ ಮಾಡ್ತೀನಿ ಅಂತ ಹೇಳುವುದು ಅಷ್ಟು ಪ್ರಯೋಗ ಸರಿಯಾಗಿರೋದಿಲ್ಲ, ಅದು ವ್ಯವಹಾರಕ್ಕೆ ಯೋಗ್ಯವಾದ ಪ್ರಯೋಗವಲ್ಲ. ಆದ್ದರಿಂದ ನಾನು ಊಟ ಮಾಡ್ತೀನಿ ಅಂದ್ರೆ ಅಲ್ಲಿ ನಾನು ದೇಹದ ಜೊತೆಯಲ್ಲಿ ಅಭಿಮಾನತ್ವವನ್ನು ಹೇಳಿಕೊಳ್ಳುವಂತ ವಿಷಯ ಆಗಿದೆ ಅಷ್ಟೇ ಹೊರತು ನಾನೇ ದೇಹ ಅಂತ ಅರ್ಥ ಅಲ್ಲ. ಯಾಕಂದ್ರೆ ಊಟ ಮಾಡುವುದು ದೇಹ, ಆ ದೇಹಕ್ಕಿಂತ ಬೇರೆಯಾದಂತಹ ಜೀವ ಬೇರೆ ಇದ್ದಾನೆ ಅನ್ನುವ ಅನುಭವ ಊಟ ಮಾಡುವ ಕೂಡ ಕೆಲವರಿಗೆ ಆಗತ್ತೆ. ಆ ಅನುಭವ ಸ್ಪಷ್ಟವಾಗಿ ಆಗದೆ ಇದ್ದರೂ ಕೂಡ ಆ ಅನುಭವ ನಾನು ಬೇರೆ, ದೇಹ ಬೇರೆ ಅನ್ನುವ ಅನುಭವ ಆಗುತ್ತೆ. ಯಾಕೆ ಅಂದ್ರೆ ಕೌಮಾರಂ ಯವನಂ ಜರ ಅಂತೇಳಿ ನಮಗೆ ಭಗವದ್ಗೀತೆಯಲ್ಲಿ ಬಂದಾಗ ಬಂದಂತೆ, ಚಿಕ್ಕ ಮಗುವಿರುವಾಗ ಇರೋ ದೇಹ ಒಂದು ಚಿಕ್ಕ ಮಗುವಿನ ದೇಹ ಇರುತ್ತೆ, ದೊಡ್ಡ ವ್ಯಕ್ತಿ ಯವನದಲ್ಲಿ ಬಂದಾಗ ಬೇರೆ, ಕಂಪ್ಲೀಟ್ಲಿ ಡಿಫ್ರೆಂಟ್ ಬಾಡಿ. ಅವನು ಆವಾಗಲೂ ಅದು ನನ್ನ ದೇಹ ಅಂದ, ಇವಾಗಲೂ ಇದು ನನ್ನ ದೇಹ ಅಂದ, ಆವಾಗಲೂ ಆ ದೇಹಕ್ಕೆ ನಾನು ಊಟ ಮಾಡ್ತಾ ಇದ್ದೀನಿ, ದೊಡ್ಡವನಾದಾಗಲೂ ನಾನು ಊಟ ಮಾಡ್ತೇನೆ. ಸೊ ಆ ದೇಹ ಬೆಳೀತಾ ಬಂತು, ದೇಹಕ್ಕೆ ಆಕಾರವೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಾಡಿ ಆದಾಗಲೂ ಅದು ನಾನು, ಅದು ಅಭಿಮಾನದಿಂದ ನಾನು 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 ದೇಹ ಅಂತ ಅಭಿಮಾನದಿಂದ ಹೇಳ್ತಾನೆ ಹೊತ್ತು ಅದು ಬೇರೆ ಅನ್ನುವ ಅನುಭವ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಆಗೇ ಆಗತ್ತೆ. ಅದನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕೆ ಪುರುಷನಾದವನು ಆತ್ಮತ್ವೇನ ಅಭಿಮತ ಹೇಳಿದ್ರಿಂದ ಮಕ್ಕಳು ದುಡ್ಡು ಇವೆಲ್ಲವೂ ಕೂಡ ಬೇರೆ ಇದ್ದಂತೆ ಜೀವನಿಗೂ ದೇಹಾದಿಗಳು ಬೇರೆಯಾಗಿಯೇ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಇನ್ನೂ ಉದಾಹರಣೆ ದೇಹಕ್ಕೆ ಜೀವಕ್ಕೆ ಇರುವ ಭೇದವನ್ನು, ಯಾಕಂದ್ರೆ ಸೈಂಟಾಲಜಿಸ್ಟ್ ಇಲ್ಲ ಚಾರ್ವಾಕರು ಇವರೆಲ್ಲ ಕೂಡ ಜೀವಾತ್ಮಕ್ಕೆ ಬೇರೆಯಾದ ದೇಹ, ದೇಹಕ್ಕೆ ಬೇರೆಯಾದ ಒಂದು ಜೀವ ಅನ್ನುವ ವಸ್ತುವು ಇಲ್ಲ ಅಂತ ಹೇಳುವವರು. ಆದ್ದರಿಂದ ಆ ಎಲ್ಲ ಸಂಶಯಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ನಮಗೂ ಕೂಡ ಯಾವಾಗಾದ್ರೂ ಸಂಶಯ ಬರಬಹುದು. ಆದ್ದರಿಂದ ಸ್ಪಷ್ಟವಾಗಿ ಅನೇಕ ಉದಾಹರಣೆಯನ್ನು ಕೊಡುವುದರ ಮೂಲಕವಾಗಿ ಜೀವಾತ್ಮಕ್ಕೆ ದೇಹಕ್ಕೆ ಇರುವ ಭೇದವನ್ನು, ಹಾಗೆ ಜೀವಾತ್ಮಕ್ಕೆ ಪರಮಾತ್ಮಕ್ಕೆ ಇರುವ ಭೇದವನ್ನು, ಜೀವ ಜಡ ಭೇದ, ಜೀವ ಪರಮಾತ್ಮ ಭೇದ ಎಲ್ಲವನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳುವಂತಹದ್ದು, ಯಥೋನ್ಮುಖಾತ್ ವಿಸ್ಫುಲಿಂಗಾತ್ ಧೂಮತ್ವ ಧೂಮಾತ್ ವಾಪಿ ಸ್ವಸಂಭವಾತ್ ಅಪಿ ಆತ್ಮತ್ವೇನ ಅಭಿಮತಾದ್ ದಾಹಕೋಗ್ನಿ ಕುಥಂಗ್ ಮತಃ ಅಂತೇಳಿ. ಅಂದ್ರೆ ಹೀಗಾದ್ರೆ ಉಲ್ಮುಖ ಅಂತ ಹೇಳಿದರೆ ಟಾರ್ಚ್, ಇದು ಬೆಂಕಿ ಹಚ್ಚುವಂತಹ ಟಾರ್ಚ್ ಇರುತ್ತೆ. ಟಾರ್ಚ್ ಅಂದ್ರೆ ನಾಟ್ ಬ್ಯಾಟ್ರಿ ಹಾಕೋ ಟಾರ್ಚ್ ಅಲ್ಲ, ಮುಂಚಿನ ಕಾಲದಲ್ಲಿ ಉಪಯೋಗ ಮಾಡ್ತಾ ಇದ್ರು. ಕೊರಿವಿ ಹಾಕಿಬಿಟ್ಟು ಅದಕ್ಕೆ ಏನಂತಾರೆ ಅಂದ್ರೆ ಕೊಳ್ಳೆ ಅಂತ ಕರೀತಾರೆ. ಆಕ್ಚುಲಿ ಕೊಳ್ಳೆ ಹಾಕಿ ಕೊಳ್ಳೆಗೆ ಬೆಂಕಿ ಹಚ್ಚುತ್ತಾರೆ. ಕೊಳ್ಳೆಯಲ್ಲಿ ಎಲ್ಲ ಬಟ್ಟೆ ಸುತ್ತಬಿಟ್ಟು ಎಣ್ಣೆ ಹಾಕಿ ಬೆಂಕಿ ಹಚ್ಚುತ್ತಾರೆ. ಸೊ ಕೊಳ್ಳೆ ಯಾವ್ದಿದೋ ಉಲ್ಮುಖ ಅಂದ್ರೆ ಕೊಳ್ಳೆ, ಆ ಕೊಳ್ಳೆಯಿಂದಲೂ ವಿಸ್ಫುಲಿಂಗ ಅಂತ ಹೇಳಿದ್ರೆ ಕಿಡಿ, ಆ ಕೊಳ್ಳೆಯಲ್ಲಿ ಬೆಂಕಿ ಹಚ್ಚುತ್ತಾರೆ. ಆ ಬೆಂಕಿಯ ಕಿಡಿ ಇರುತ್ತೆ, ಕಿಡಿಗಳು ಆ ಕೊಳ್ಳೆಯಿಂದ ಬೆಂಕಿ ಹಚ್ಚಿ ಆ ಕಿಡಿಗಳು ಬರ್ತಾ ಇರ್ತವೆ, ಕಿಡಿಗಳು. ಆಮೇಲೆ ಧೂಮ ಹೊಗೆ, ಆ ಹೊಗೆ ಇದೆ, ಈ ಎಲ್ಲವೂ ಕೂಡ ಪಾರ್ಟ್ ಆಫ್ ದಿ ಹೋಲ್ ಪ್ರಾಸೆಸ್. ಆದ್ರೂ ಕೂಡ ಬೆಂಕಿ ಯಾವ್ದಿದೋ, ಬೆಂಕಿಗಿಂತಲೂ ಕೊಳ್ಳೆ ಬೇರೆ, ಬೆಂಕಿಗಿಂತಲೂ ಕಿಡಿಗಳು ಬೇರೆ, ಬೆಂಕಿಗಿಂತಲೂ ಹೊಗೆಯೂ ಬೇರೆ ಅಂತ ಹೇಳಿ ನಮಗೆ ಜ್ಞಾನ ಉಂಟಾಗತ್ತೆ. ಅಂದ್ರೆ ಬೆಂಕಿ ಇವೆಲ್ಲದಕ್ಕೂ ಇರುವಿಕೆ ಕೊಡುವಂತಹದ್ದು. ಸೊ ಬೆಂಕಿ ಇವೆಲ್ಲವನ್ನು ಕೊಡತ್ತೆ, ಬೆಂಕಿಯಿಂದ ಇವೆಲ್ಲವೂ ಸಂಭವಿಸತ್ತೆ. ಆಲ್ ದಿಸ್ ಹುಟ್ಟತ್ತೆ, ಬೆಂಕಿ ಇದ್ದರೆ ಹೊಗೆ ಹುಟ್ಟತ್ತೆ, ಬೆಂಕಿ ಇದ್ದರೆ ವಿಸ್ಫುಲಿಂಗಗಳು ಹುಟ್ಟತ್ತೆ. ಸೊ ಬೆಂಕಿ ಇದ್ದರೇನೆ ಆ ನಾವು ಕೊಳ್ಳೆ ಮೇಲೆ ಹಾಕ್ಲಕ್ಕ, ಆ ಬೆಂಕಿ ಹಚ್ಚಲಕ್ಕಾಗತ್ತೆ. ಕೊಳ್ಳೆ ಇದ್ದರೆ ಆ ಕೊಳ್ಳೆಕ್ಕೆ ಬೆಂಕಿ ಹಚ್ಚಿದಾಗ ಅದನ್ನು ವಿ ಕಾಲ್ ಇಟ್ ಟಾರ್ಚ್. ಇಲ್ಲದೆ ಸುಮ್ಮನೆ ಕೊಳ್ಳೆಯಾಗಿದ್ದರೆ ಅದನ್ನು ಯಾರು ಕೂಡ ಟಾರ್ಚ್ ಅಂತಾನೆ ಕರೆಯೋದಿಲ್ಲ. ಆದ್ದರಿಂದ ಕೊಳ್ಳೆಗೆ ಜೀವ ಕೊಡುವಂತಹದ್ದು ಬೆಂಕಿ, ಆ ಬೆಂಕಿಯಿಂದ ವಿಸ್ಫುಲಿಂಗಗಳು ಬರುತ್ತೆ, ಹೊಗೆ ಬರುತ್ತೆ. ಆದ್ರೆ ಆ ಕೊಳ್ಳೆಯೂ ಬೆಂಕಿಯಲ್ಲ, ವಿಸ್ಫುಲಿಂಗಗಳು ಬೆಂಕಿಯಲ್ಲ, ಅಂದ್ರೆ ಕಿಡಿಗಳು ಬೆಂಕಿಯಲ್ಲ, ಹೊಗೆಯೂ ಬೆಂಕಿಯಲ್ಲ, ಇವು ಯಾವುದು ಬೆಂಕಿಯಲ್ಲ. ಇವೆಲ್ಲದಕ್ಕಿಂತಲೂ ಬೆಂಕಿ ಬೇರೆ ಇದೆ. ಹೇಗೋ ಹಾಗೆ ಅದಕ್ಕೆ ಹೇಳ್ತಾ ಇದ್ದಾರೆ, ಯಥಾ ಉಲ್ಮುಖಾತ್ ವಿಸ್ಫುಲಿಂಗಾತ್ ಧೂಮಾತ್. ಉಲ್ಮುಖ ಕೊಳ್ಳೆಯಿಂದಲೂ, ವಿಸ್ಫುಲಿಂಗ ಕಿಡಿಯಿಂದಲೂ, ಧೂಮಾತ್ವ ಅಪಿ ಹೊಗೆಯಿಂದಲೂ ಕೂಡ ಸ್ವಸಂಭವ ಇವೆಲ್ಲವೂ ಕೂಡ ಬೆಂಕಿಯಿಂದ ಹುಟ್ಟಿ ಬಂದಿರುವಂತಹದ್ದು. ಅಪಿ ಆತ್ಮತ್ವೇನ ಅಭಿಮತಾತ್ ದಾಹಕಃ ಅಗ್ನಿಹಿ, ದಾಹಿಸುವಂತಹ ಬೆಂಕಿ ಅಗ್ನಿ ಯಾವುದಿದೋ ಅದು ಪೃಥಕ್ ಪೃಥಕ್ ಅಂದ್ರೆ ಬೇರೆಯಾಗಿ ಮತಃ ತಿಳಿಯುತ್ತೀವಿ. ಆತ್ಮತ್ವೇನ ಅಭಿಮತಾತ್, ಆತ್ಮತ್ವೇನ ಅಭಿಮತಾತ್, ಇಲ್ಲಿ ಕೂಡ ಆತ್ಮತ್ವೇನ ಅಭಿಮತಾತ್ ಅಂತ ಹೇಳಿದ್ರೆ ನಾವು ವ್ಯವಹಾರ ಮಾಡುವುದು ಹೇಗೆನ್ನ ಮಾಡಿದ್ರು ಕೂಡ ಆತ್ಮತ್ವೇನ ಅಭಿಮತಾದ ಅವಿವೇಕಗಳು ಅಗ್ನಿಯೇ ಎಂದು ತಿಳಿದಿರುವಂತಹದ್ದು. ಆತ್ಮತ್ವೇನ ತಿಳಿದಿರುವ ಆತ್ಮತ್ವೇನ ಅಭಿಮತ ಅಂದ್ರೆ ನಾನು ದೇಹ ಒಂತೆ ಅಂತ ಹೇಳಿ ಅವಿವೇಕಗಳು ಮಾತ್ರ ತಿಳಿದಿದ್ದಾರೆ. ಅಂತಹ ಹಾಗೆ ಭ್ರಮೆ ಪಡಲಕ್ಕೆ ಅವಕಾಶ ಇರುವಂತಹದ್ದು ಆತ್ಮತ್ವೇನ ಅಭಿಮತ ಅಂದ್ರೆ ಅಂತಹ ಒಂದು ಒಪಿನಿಯನ್ ಬಹಳ ಜನಕ್ಕೆ ಇರಬಹುದು, ಬಟ್ ಅದು ಅವಿವೇಕಗಳಿಗಿರುವಂತಹ ಒಪಿನಿಯನ್ ಆಗಿದೆ. ಸೊ ಆತ್ಮತ್ವೇನ ಅಭಿಮತ ತನ್ನದೇ ದೇಹ, ದೇಹ ತನ್ನದು ಅಂತ ತಿಳುವಳಿಕೆ ಇದ್ರೆ ಪರವಾಗಿಲ್ಲ, ಆದ್ರೆ ದೇಹವೇ ತಾನು ಅನ್ನುವ ತಿಳುವಳಿಕೆ ಯಾರಿಗಿರುತ್ತೋ ಅವರು ಆತ್ಮತ್ವೇನ ಅಭಿಮತರಾಗಿದ್ದಾರೆ, ಅಂದ್ರೆ ತಾನೇ ದೇಹ ಅನ್ನುವ ಅಭಿಮಾನ ಉಳ್ಳವರಾಗಿದ್ದಾರೆ. ಅದು ಅವಿವೇಕದಿಂದ ಬಂದಿರುವಂತಹದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಥಾ ಉಲ್ಮುಖಾತ್ ವಿಸ್ಫುಲಿಂಗಾತ್ ಧೂಮಾದ್ವಾಪಿ ಸ್ವಸಂಭವಾತ್ ಅಪಿ ಆತ್ಮತ್ವೇನ ಅಭಿಮತಾತ್ ದಾಹಕೋ ಅಗ್ನಿ, ದಹಿಸುವಂತಹ ಬೆಂಕಿ ಯಾವುದಿದೋ ಪೃಥಕ್ ಮತಃ ಬೇರೆ ಅಂತ ತಿಳಿಯಬೇಕು ಅಂತ ಹೇಳಿ. ಸೊ ಅದನ್ನೇ ಇನ್ನು ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಆ ಬೆಂಕಿಯನ್ನು ಜೀವನದಲ್ಲಿ ಹೋಲಿಸಿ ಈ ಮಿಕ್ಕದೆಲ್ಲವೂ ಕೂಡ ಹೊಗೆ ವಿಸ್ಫುಲಿಂಗಗಳು ಉಲ್ಮುಖ ಇವೆಲ್ಲವೂ ಕೂಡ ಆ ಪಂಚಭೂತಾತ್ಮಕವಾದ ದೇಹಾದಿಗಳ ಜೊತೆಯಲ್ಲಿ ಹೋಲಿಸಿದಾಗ ಜೀವ ಬೇರೆ ಅವು ಬೇರೆ. ಇನ್ನೊಂದು ವಿಧವಾಗಿ ನೋಡಿದರೆ ಆ ಜೀವ ಸ್ಥಾನದಲ್ಲಿ ಪರಮಾತ್ಮ ಅಂದ್ರೆ ಅಗ್ನಿಯನ್ನು ಪರಮಾತ್ಮ ಜೊತೆಯಲ್ಲಿ ಹೋಲಿಸಿದರೆ ಆವಾಗ ಆ ಜೀವ ಅನ್ನುವನು ಆ ಕೊಳ್ಳೆ ಇದ್ದಂತಿದ್ದರೆ ಆ ಕೊಳ್ಳೆ ಅನ್ನುವುದು ಜೀವ ಅಂತ ತಿಳ್ಕೊಂಡ್ರೆ ಆ ಜೀವ ಕೊಳ್ಳೆ ಆದವನ ಜೀವನಿಗೆ ಇಲ್ಲ ಆ ಕಿಡಿಗಳು ಹೊಗೆ ಇವೆಲ್ಲವೂ ಕೂಡ ಅವನಿಗಿರುವಂತಹ ದೇಹ ಸದೃಶವಾದದ್ದು. ಸೊ ಪರಮಾತ್ಮನಾದವನು ಬೆಂಕಿಯಾದವನು ಜೀವಾತ್ಮನೂ ಅಲ್ಲ, ಜೀವಾತ್ಮ ಧಾರಣ ಮಾಡಿದ ದೇಹವೂ ಅಲ್ಲ, ಜೀವಾತ್ಮ ಧಾರಣ ಮಾಡಿದಂತಹ ಅನಿರುದ್ಧ ದೇಹ ಆಗಲಿ ಲಿಂಗ ದೇಹ ಆಗಲಿ ಯಾವುದೂ ಅಲ್ಲ, ಪರಮಾತ್ಮ ಬೇರೆ ಇವೆಲ್ಲವೂ ಬೇರೆ ಅಂತ ಹಾಗೂ ನಾವು ಎಕ್ಸ್ಟೆಂಡ್ ಮಾಡಿ ಅರ್ಥ. ಸೊ ಅಗ್ನಿಯನ್ನು ಜೀವ ಜೊತೆಯಲ್ಲಿ ಹೋಲಿಸಿದಾಗ ಅವೆಲ್ಲವೂ ಜಡದೇಹಗಳು ಜೀವ ಬೇರೆ ಅಂತ ಹೇಳಿ, ಪರಮಾತ್ಮನ ಜೊತೆಯಲ್ಲಿ ಹೋಲಿಸಿದಾಗ ಅಗ್ನಿಯನ್ನು ಅವನು ಬೇರೆ, ಜೀವಾತ್ಮ ಅವನ ಜಡದೇಹಗಳು ಅವೆಲ್ಲವೂ ಕೂಡ ಬೇರೆ ಅನ್ನುವುದನ್ನು ತಿಳ್ಕೋಬೇಕು. ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಇದರಲ್ಲಿ ಸೊ ಭೂತೇಂದ್ರಿಯಾಂತಃಕರಣಾತ್ ಪ್ರಧಾನಾತ್ ಜೀವ ಸಂಹಿತಾತ್ ಆತ್ಮ ತಥಾ ಪೃಥಕ್ ದ್ರಷ್ಟ ಭಗವಾನ್ ಬ್ರಹ್ಮ ಸಂಹಿತ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾನು. ಬ್ರಹ್ಮ ಸಂಹಿತನಾದವನು ಭಗವಂತ ಬ್ರಹ್ಮ ಅಂತ ಕರೆಯಲ್ಪಡುವವನು ಯಾವನಿದ್ದಾನೋ ಅವನು ಜೀವ ಸಂಹಿತಾತ್ ಜೀವ ಅಂತ ಕರೆಯಲ್ಪಡುವವನಿಗಿಂತಲೂ ಬೇರೆಯಾಗಿ ಇದ್ದಾನೆ. ಆ ಜೀವ ಅಂತ ತಿಳಿಯಲ್ಪಡುವವನು ಅವನು ದೇಹ ಮಾಡಿದ್ದಾನೆ, ಅವನು ಧಾರಣ ಮಾಡಿದ ದೇಹಗಳು ಅವು ಪಂಚಭೂತಾತ್ಮಕವಾಗಿವೆ. ಭೂತ ಇಂದ್ರಿಯ ಅಂತಃಕರಣಾತ್ ಪ್ರಧಾನಾತ್, ಇಲ್ಲಿ ಪ್ರಧಾನ ಅಂತ ಹೇಳಿದ್ರೆ ಪ್ರಕೃತಿ, ಪ್ರಧಾನ ಅನ್ನುವ ಶಬ್ದ ಬಹಳ ಕಡೆ ಪ್ರಯೋಗ ಮಾಡ್ತಾರೆ. ಪ್ರಕೃತಿ ಅನ್ನುವ ಅರ್ಥ ಪ್ರಧಾನ ಅನ್ನುವ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ. ಸೊ ಪ್ರಧಾನಾತ್ ಅಂದ್ರೆ ಪ್ರಕೃತಿಯಿಂದಲೂ, ಜೀವ ಸಂಹಿತಾತ್ ಜೀವನೆನಿಸುವ ಸಂಸಾರಿಯಿಂದಲೂ, ಭೂತೇಂದ್ರಿಯ ಅಂತಃಕರಣಾತ್ ಪಂಚಭೂತಗಳಿಂದಲೂ, ಅಂತಃಕರಣಗಳಿಂದಲೂ, ಅಂತಃಕರಣ ಇಂದ್ರಿಯಗಳು ಜಡ ಮನಸ್ಸು ಇವೆಲ್ಲದಕ್ಕಿಂತಲೂ ಅದೇ ತಥಾ ಅದೇ ರೀತಿಯಲ್ಲಿ ಇಲ್ಲಿ ಆತ್ಮ ಅನ್ನುವ ಶಬ್ದ ಪರಮಾತ್ಮ ಪರಮಾತ್ಮ ಆತ್ಮ ಪರಮಾತ್ಮ ಅನ್ನುವನು ಭಗವಾನ್ ಆತ್ಮ ಭಗವಂತನು ಅವನ ಷಡ್ಗುಣೈಶ್ವರ್ಯ ಸಂಪನ್ನನಾಗಿದ್ದಾನಾದ ಕಾರಣದಿಂದ ಅವನು ಬ್ರಹ್ಮ ಸಂಹಿತನಾದ ಭಗವಾನ್ ಆತ್ಮ ಆದವನು ಪೃಥಕ್ ಅವನು ಬೇರೆಯಾಗಿದ್ದಾನೆ. ತಥಾ ಹಾಗೆ ಹಾಗೆ ಅಂದ್ರೆ ಮುಂಚೆ ಹೇಳಿದ ರೀತಿಯಲ್ಲಿ ಅಲ್ಲಿದ್ದು ಮುಂಚಿನ ಉಲ್ಮುಖ ವಿಷ್ಕುಲಿಂಗ ಧೂಮ ಅಂತ ಅವೆಲ್ಲದಕ್ಕಿಂತಲೂ ಬೇರೆ ಇದ್ದಂತೆ ತಥಾಯೇವ ಹಾಗೆ ಆ ಭಗವಾನ್ ಬ್ರಹ್ಮ ಸಂಹಿತ ಆತ್ಮ ಭಗವಂತನಾದ ಬ್ರಹ್ಮ ಅಂತ ಕರೆಯಲ್ಪಡುವ ಪರಮಾತ್ಮನಾದವನು ಭೂತಗಳಿಂದಲೂ ಇಂದ್ರಿಯಗಳಿಂದಲೂ ಅಂತಃಕರಣಗಳಿಂದಲೂ ಪ್ರಧಾನ ಪ್ರಕೃತಿಯಿಂದಲೂ ಜೀವ ಸಂಹಿತಾತ್ ಜೀವ ಅಂತ ಕರೆಯಲ್ಪಡುವವನಿಂದಲೂ ಇವೆಲ್ಲವೂ ಹೇಳ್ತಾ ಇದ್ದಾರೆ. ಸೊ ಸಂಸಾರದಲ್ಲಿರುವವನು ಜೀವ ಜೀವ ಸಂಹಿತನಾದವನು ಅವರೆಲ್ಲರಿಗಿಂತಲೂ ಪೃಥಕ್ ಬೇರೆಯಾಗಿಯೇ ಇದ್ದಾನೆ. ಯಾಕೆ ಹೇಗೆ ಅಂದ್ರೆ ದ್ರಷ್ಟ ಅವನು ದ್ರಷ್ಟ ಎಲ್ಲವೂ ನೋಡುವವನು, ಜೀವ ಎಲ್ಲವೂ ನೋಡುವವನಲ್ಲ ಅವನು ದ್ರಷ್ಟ. ಜೀವನ ದ್ರಷ್ಟ ಅನ್ನೋದು ಲಿಮಿಟೆಡ್ ಸೆನ್ಸ್ ನಲ್ಲಿ ದ್ರಷ್ಟ, ಏನೋ ತನ್ನ ಸುತ್ತಮುತ್ತಿರೋದು ಕಾಣುತ್ತಷ್ಟೇ. ಭಗವಂತನಾದವನು ಸರ್ವದ್ರಷ್ಟ, ಅವನು ಎಲ್ಲವನ್ನು ನೋಡುವವನಾಗಿದ್ದಾನೆ, ಅವನೇ ನಿಜವಾದ ದ್ರಷ್ಟ. ಆದ್ದರಿಂದ ಸರ್ವದ್ರಷ್ಟನಾದ ಆ ಭಗವಂತ ಇವೆಲ್ಲದಕ್ಕಿಂತಲೂ ಬೇರೆಯಾಗಿದ್ದಾನೆ ಅಂತ ಹೇಳಿ ಜೀವ ಬ್ರಹ್ಮ ಭೇದವನ್ನು ಸುಸ್ಪಷ್ಟವಾಗಿ ತಿಳಿಸುವಂತಹ ಇದು ಒಂದು ಶ್ಲೋಕ. भूतेन्द्रियान्तःकरणात्प्रधानात् जीवसंहितात् आत्मा तथा पृथक् दृष्टा भगवान् भ್रमसंहितः ಅಂತ ಹೇಳಿ 40ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಈಕ್ಷೇತ ಅನನ್ಯ ಭಾವೇನ ಭೂತೇಷು ಚ ತದಾತ್ಮತಾಂ ಅಂತ ಹೇಳಿ ಇಲ್ಲಿ ಬಹಳ ಅನನ್ಯ ಭಾವ ಅಂತ ಹೇಳಿದರೆ ಭೇದವನ್ನು ನೋಡಬಾರದು. ಭೇದವನ್ನು ನೋಡಬಾರದು ಅಂದ್ರೆ ಎಲ್ಲಿ ಭೇದವನ್ನು ನೋಡಬಾರದು? ಜೀವಾತ್ಮಕ್ಕೆ ಪರಮಾತ್ಮಕ್ಕೆ ಭೇದವನ್ನು ನೋಡಬಾರದು ಅಂತಲ್ಲ, ಪರಮಾತ್ಮನ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಭೇದವನ್ನು ನೋಡಬೇಕು. ಅನನ್ಯ ಭಾವದಿಂದ ಭಗವಂತನನ್ನು ಕಾಣಬೇಕು ಅಂದ್ರೆ ಭಗವಂತನ ಎಲ್ಲ ರೂಪಗಳು ಒಂದೇ ಅನ್ನುವ ತಿಳುವಳಿಕೆ ಇರಬೇಕು. ಸರ್ವಭೂತೇಶು ಚ ಆತ್ಮಾನ್ ಸರ್ವಭೂತಾನಿ ಚ ಆತ್ಮನಿ ಆತ್ಮಾನಂ ಅಂದ್ರೆ ಇಲ್ಲಿ ಪರಮಾತ್ಮ. ಆತ್ಮಾನಂ ಅನ್ನೋದು ಜೀವಾತ್ಮ ಅಂತಲ್ಲ, ಆತ್ಮಾನಂ ಅಂದ್ರೆ ಅಂತರ್ಯಾಮಿಯಾಗಿರುವಂತಹ ಆ ಸಮಂತಾತ್ ತಥಾ ಯಾಪ್ತನಾಗಿ ಮಾಮಿಯತೆ ತಿಳಿಯಲ್ಪಡುವನಿಲ್ಲ. ಆತ್ಮ ಅಂತರಾತ್ಮ ಎಲ್ಲರ ಒಳಗೆ ಅಂತರ್ಯಾಮಿಯಾಗಿರುವವನು, ಅಂತಹ ಅಂತರ್ಯಾಮಿಯಾದ ಶ್ರೀಹರಿಯನ್ನು ಸರ್ವಭೂತೇಶು ಎಲ್ಲ ಪ್ರಾಣಿಗಳಲ್ಲಿ ನಿಯಾಮಕ ಅಂತ ಹೇಳಿ ಆತ್ಮನಿ ಅಂದ್ರೆ ಮತ್ತು ಪರಮಾತ್ಮನಲ್ಲಿ ಸರ್ವಭೂತಾನಿ ಎಲ್ಲ ಪ್ರಾಣಿಗಳು ಎಲ್ಲ ಭೂತಗಳು ಎಲ್ಲವೂ ಕೂಡ ಆಶ್ರಿತವಾಗಿದೆ ಅಂತ ಹೇಳಿ ಈಕ್ಷೇತ ತಿಳಿಯಬೇಕು. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಕ್ಷೇತ ಹೇಗೆ ತಿಳಿಯಬೇಕು ಮತ್ತು ಅನನ್ಯ ಭಾವೇನ ಈಕ್ಷೇತ ಅನನ್ಯ ಭಾವದಿಂದ ತಿಳಿಯಬೇಕು. ಅನನ್ಯ ಭಾವದಿಂದ ತಿಳಿಯಬೇಕಂದ್ರೆ ಸರ್ವಾಂತರ್ಯಾಮಿಯಾದ ಭಗವಂತನ ಎಲ್ಲ ರೂಪಗಳು, ಅವನು ಎಲ್ಲದರ ಒಳಗೆ ನೆಲೆಸಿದ್ದರೆ ಎಲ್ಲದರ ಒಳಗೆ ಎಲ್ಲ ರೂಪಗಳವು ಕೂಡ ಅಭಿನ್ನ ಅಂದ್ರೆ ಪರಮಾತ್ಮನ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಭೇದವಿಲ್ಲ ಅನ್ನೋದು ತಿಳಿಯಬೇಕು ಅಂತ ಹೇಳಿ ಭೂತೇಶು ತದಾತ್ಮತಾಂ ಎಲ್ಲ ವಸ್ತುಗಳಲ್ಲಿ ವಿಶೇಷವಾದ ಹರಿಯ ಆದಾನಾದಿ ಕರ್ತೃತ್ವನ್ನು ಅವನ ಆತ್ಮತ್ವವನ್ನು ಅವನ ನಿಯಾಮಕತ್ವವನ್ನು ಅವನ ವ್ಯಾಪಕತ್ವವನ್ನು ಎಲ್ಲ ಪ್ರಾಣಿಗಳಲ್ಲಿ ಅವನು ಇದ್ದು ನಿಯಮನ ಮಾಡ್ತಾನನ್ನುವ ವಿಷಯವನ್ನು ನಾವು ತಿಳಿಯಬೇಕು. ಭೂತೇಶು ತದ್ ಆತ್ಮತಾಂ ಎಲ್ಲ ಭೂತಗಳಲ್ಲಿಯೂ ಪ್ರಾಣಿಗಳಲ್ಲಿಯೂ ಜೀವರಾಶಿಗಳಲ್ಲಿಯೂ ವಸ್ತುಗಳಲ್ಲಿಯೂ ಕೂಡ ತತ್ ಆ ಭಗವಂತನ ಆತ್ಮತಾಂ ಅವನ ಆತ್ಮತ್ವವನ್ನು ಆದಾನಾದಿ ಕರ್ತೃತ್ವವನ್ನು ಸರ್ವಸ್ವತಂತ್ರತ್ವವನ್ನು ಅವನ ನಿಯಾಮಕತ್ವವನ್ನು ಅವನ ಸರ್ವಾಂತರ್ಯಾಮಿತ್ವವನ್ನು ಅನನ್ಯ ಭಾವದಿಂದ ನಾವು ಕಾಣಬೇಕು ಅನ್ನುವುದನ್ನು ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಅನನ್ಯ ಭಾವ ಅಂತ ಅನನ್ಯ ಭಾವೇನ ಅಂತ ಹೇಳಿದ್ರೆ ತದ್ ರೂಪಾಣಾಮ ಭೇದೇನ ತದಾತ್ಮತಾಂ ಅಂದ್ರೆ ತಸ್ಯ ಆದಾನಾದಿ ಕರ್ತೃತ್ವಂ ಚ ಭೂತ ವಿಷಯ ಅನ್ನುವ ಎರಡು ವಿಷಯಗಳನ್ನು ನಮಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ. ಅನನ್ಯ ಭಾವದಿಂದ ಅಂತ ಹೇಳಿದ್ರೆ ಆ ಭಗವಂತನ ಎಲ್ಲ ರೂಪಗಳಲ್ಲಿಯೂ ಅಭೇದವನ್ನು ನೋಡಬೇಕು. ಭಗವಂತನ ರೂಪಗಳಲ್ಲಿ ಅಭೇದ ಅಷ್ಟೇ, ಭಗವಂತನಿಗೆ ಜೀವನಿಗೆ ಅಭೇದವಲ್ಲ. ತದಾತ್ಮತಾಂ ಅಂತ ಹೇಳಿದ್ರೆ ತದ್ ಆತ್ಮತಾಂ ತಸ್ಯ ಆ ಭಗವಂತನ ಆತ್ಮತಾಂ ಆತ್ಮತಾಂ ಅಂದ್ರೆ ಒಳಗಿದ್ದು ಎಲ್ಲವನ್ನು ಮಾಡುವುದು. ಆದಾನಾದಿ ಕರ್ತೃತ್ವ ಆದಾನಾದಿ ಕರ್ತೃತ್ವ ಅಂದ್ರೆ ಆದಾನ ಮಾಡುವುದಂದ್ರೆ ಎಲ್ಲವನ್ನು ಘಟಿಸುವುದು. ಹಿ ಮೇಕ್ಸ್ ಎವ್ರಿಥಿಂಗ್ ಹ್ಯಾಪನ್. ಆದಾನ ಮಾಡುವುದು ಅಂದ್ರೆ ಆ ಜೀವನನ್ನು ಇಲ್ಲಿ ತಗೊಂಡು ಬರುವುದು, ಆ ಜೀವನಿಗೆ ದೇಹಾದಿಗಳನ್ನು ಕೊಡುವುದು, ಅವನಿಂದ ಎಲ್ಲವನ್ನು ಮಾಡಿಸುವುದು ಇತ್ಯಾದಿ ಕರ್ತೃತ್ವ ಸಮಸ್ತ ಕರ್ತೃತ್ವ ಕಾರ್ಯಗಳು ಭಗವಂತನ ಸರ್ವ ಕರ್ತೃತ್ವವನ್ನು ನಾವು ಪ್ರಾಣಿಗಳ ವಿಷಯದಲ್ಲಿ ಕಾಣಬೇಕು. ಎಲ್ಲ ಭೂತಗಳಲ್ಲಿ ಅವನು ನಿಂತು ಎಲ್ಲವನ್ನು ಮಾಡಿಸ್ತಾನೆ ಮಾಡಿ ಮಾಡಿಸುವ ಅನ್ನುವ ತಿಳುವಳಿಕೆ ಇರಬೇಕು ಅನ್ನೋದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇದು 41ನೇ ಪದ್ಯ. ಅದಾದ್ಮೇಲೆ ಸರ್ವಭೂತೇಶು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷೇತಾನನ್ಯ ಭಾವೇನ ಭೂತೇಶು ಚಾತ್ಮತಾಂ ಅನ್ನುವ ಶ್ಲೋಕ ಆದ್ಮೇಲೆ ನೆಕ್ಸ್ಟ್ ಶ್ಲೋಕ 42, 43, 44 ಇನ್ನು ಮೂರು ಶ್ಲೋಕಗಳಿವೆ. ಅದನ್ನ ನಾವು ಮತ್ತು ನಾಳೆ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ. ಮತ್ತು ಕಾಯನ ಮಾತ ಮನಸ್ಸಿಂದಿರುವ ಬುದ್ಧಿಯಾತ್ಮನವ ಅನುಸುಸ್ವಾವ ಕರುಣಿ ಚಿತ್ತವನ್ ಬರುತ್ತೆ ಶ್ರೀಮನ್ನಾರಾಯಣ.